ಇಂದ್ರಿಯಗಳಿಗೆ ಪದಾರ್ಥಗಳ ಸಂಪರ್ಕ, ಆ ಪದಾರ್ಥಗಳ ಇಂದ್ರಿಯಗಳ ಸಂಪರ್ಕದಿಂದಾಗಿ ಸುಖ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪದಾರ್ಥದಲ್ಲಿ ಪದಾರ್ಥ ಜಡ, ಅದಕ್ಕೆ ಚೇತನಕ್ಕೆ ಸುಖ ಕೊಡುವಂತಹ ಶಕ್ತಿ ಇಲ್ಲ. ಚೇತನಕ್ಕೆ ಸುಖ ಕೊಡುವ ಶಕ್ತಿ ಪದಾರ್ಥಕ್ಕಿಲ್ಲ, ಜಡ. ವ್ಯಕ್ತಿಗಳು ಕೂಡ ತಾವಾಗಿ ಇನ್ನೊಬ್ಬ ಚೇತನಕ್ಕೆ ಸುಖ ಕೊಡುವ ಹಂತದಲ್ಲಿಲ್ಲ, ಎಲ್ಲರೂ ಅಸ್ವತಂತ್ರರೇ. ಆದ ಕಾರಣ ಪದಾರ್ಥದೊಳಗೆ ಭಗವಂತ, ವ್ಯಕ್ತಿಗಳೊಳಗೆ ಭಗವಂತ ಇದ್ದು ಅವುಗಳಿಂದ ಈ ಇಂದ್ರಿಯಗಳಿಗೆ ಸಂಪರ್ಕ ಬರುವಾಗ ಅದರೊಳಗಿರತಕ್ಕ ಭಗವದ್ ರೂಪ ಅದು ನಮ್ಮ ನಾಲಿಗೆ ಮೊದಲಾದ ಇಂದ್ರಿಯಗಳ ಮೂಲಕ ಪ್ರವೇಶ ಮಾಡಿ ಮನಸ್ಸಿನಲ್ಲಿ ಪ್ರವೇಶ ಮಾಡಿ ಆ ಮನಸ್ಸಿನಲ್ಲಿ ವಿಕಾರವನ್ನು, ಪರಿಣಾಮವನ್ನು ತಂದುಕೊಡುತ್ತೆ. ಆ ಮನಸ್ಸಿನ ವಿಕಾರ ಹಿತಕರವಾಗಿದ್ದರೆ ಸುಖ, ಹಿತಕರವಲ್ಲದಿದ್ದರೆ ದುಃಖ ಅಂತ ಇದು ಕ್ರಮ. ಯಾಕೆ ಸ್ವರೂಪದಲ್ಲಿರುವ ಸುಖ ಇನ್ನ ಈ ಸಂಸಾರಾವಸ್ಥೆಯಲ್ಲಿ ನಮಗೆ ಅನುಭವಕ್ಕೆ ಬರಲಿಲ್ಲ. ಆದ ಕಾರಣ ಇಲ್ಲೇನಾಗ್ತಾ ಇದೆ, ಹಾಗಾದರೆ ನಮಗೆ ಈ ಸಂಸಾರಾವಸ್ಥೆಯಲ್ಲಿ ಬರುವಂತಹ ಸುಖ ಯಾವುದು? ಮನೋವಿಕಾರ ರೂಪವಾದ ಸುಖ. ಈ ಮನೋವಿಕಾರ ರೂಪವಾದ ಸುಖ, ಆ ಮನಸ್ಸಿನ ವಿಕಾರ ರೂಪವಾದಂಥ ಸುಖ, ಆ ಮನಸ್ಸಿನ ವಿಕಾರ ಯಾರು ಹುಟ್ಟಾಕೋದು ಅಂದರೆ ಪದಾರ್ಥಗಳು ಹುಟ್ಟಾಕಲ್ಲ, ವ್ಯಕ್ತಿಗಳು ಹುಟ್ಟಾಕಲ್ಲ, ಇನ್ಯಾರು ಹುಟ್ಟಾಕ್ತಾರೆ ಅಂದರೆ ಭಗವಂತ ಹುಟ್ಟಾಕ್ತಾನೆ. ಪದಾರ್ಥದಲ್ಲಿರುವ ಭಗವದ್ ರೂಪ, ವ್ಯಕ್ತಿಗಳಲ್ಲಿರುವ ಭಗವದ್ ರೂಪ, ನಮ್ಮ ಮನಸ್ಸಿನಲ್ಲಿರುವ ಭಗವದ್ ರೂಪಕ್ಕೆ ಸೇರಿ ಅಲ್ಲಿ ವಿಕಾರವನ್ನು ಉಂಟು ಮಾಡಿದರೆ ಆ ಹಿತಕರವಾದಂಥ ವಿಕಾರವೇ ಸುಖ, ಹಿತಕರವಲ್ಲದ ವಿಕಾರವೇ ದುಃಖ ಅಂತ ಸುಖ ದುಃಖಗಳ ನಿರ್ವಚನ ಬರ್ತಾ ಇದೆ. ಅಂತಹ ಕಾಲಕ್ಕೆ ನಾವು ಏನು ತಿಳಿಯುತ್ತಾ ಇದ್ದೇವೆ? ಯಾವ ಪದಾರ್ಥಗಳಾದರೆ, ಯಾವ ವ್ಯಕ್ತಿಗಳಾದರೆ ತಾವಾಗಿ ನಮಗೆ ಸುಖ ಕೊಡಲಿಕ್ಕಾಗಲ್ಲವೋ, ದೇವರು ಸುಖ ಕೊಡಬೇಕೋ, ಆ ದೇವರನ್ನೇ ಮರೀತಾ ಇದ್ದೇವೆ. ಆ ದೇವರನ್ನೇ ಮರೀತಾ ಇದ್ದೇವೆ. ಪದಾರ್ಥಗಳೇ, ವ್ಯಕ್ತಿಗಳೇ ನಮಗೆ ಸುಖ ಕೊಡ್ತಾರೆ ಅಂತ ಭ್ರಾಂತಿಯಲ್ಲಿದ್ದೇವೆ. ಹಾಗಾದರೆ ಇಂದ್ರಿಯಗಳ ತೃಪ್ತಿಪಡಿಸುವುದಂತೂ ನಡೀತಾನೇ ಇದೆ. ಹೇಗೆ ನಡೀತಾ ಇದೆ? ತಪ್ಪಾದ ತಿಳುವಳಿಕೆಯ ಮೂಲಕ ನಡೀತಾ ಇದೆ. ಅಸದಿಂದ್ರಿಯ ತರ್ಪಣಾತ್, ಅಂದರೆ ತಪ್ಪಾದ ರೀತಿಯಲ್ಲಿ ಇಂದ್ರಿಯಗಳ ಮೂಲಕ ಸ್ವೀಕಾರ ಮಾಡುತ್ತಾ, ಅಂದರೆ ತಪ್ಪಾದ ರೀತಿಯಲ್ಲಿ ಸ್ವೀಕಾರ ಅಂದರೆ ಹೇಗೆ? ಭಗವಂತನೇ ಈ ಪದಾರ್ಥಗಳಲ್ಲಿದ್ದು ಸುಖ ಕೊಡತಾನೆ ಎಂಬ ಎಚ್ಚರ ಪೂರ್ವಕವಾಗಿ ಪದಾರ್ಥ ಸ್ವೀಕಾರ ಆಗ್ತಾ ಇಲ್ಲ. ಆ ಎಚ್ಚರವಿಲ್ಲದೆ ಇನ್ಯಾವ ಎಚ್ಚರವಿದೆ? ಅಂದರೆ ತಪ್ಪಾದ ಕಲ್ಪನೆ, ಏನು ಈ ಪದಾರ್ಥಗಳೇ ಸುಖ ಕೊಡುತ್ತೆ ಎಂಬ ಕಲ್ಪನೆಯಿಂದ ಸ್ವೀಕಾರ ಮಾಡುವುದಾಗ್ತಾ ಇದೆ. ಅದರಿಂದ ಏನಾಗುತ್ತೆ? ಇರಲಿ ಬಿಡಿ ಅಂತೀರಾ? ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಟ್ರೈನ್ ಬರ್ತಾ ಇದೆ, ಯಾರೋ ದೊಡ್ಡವರು ಬಂದಿದ್ದಾರೆ, ಅವರಿಗೆ ಹೂವಿನ ಹಾರ ಹಾಕಿ ಕರ್ಕೊಂಡು ಹೋಗಬೇಕು. ಬಂದವರೇನು ಮಾಡಿದರು? ಯಾರಿಗೆ ಹಾಕಬೇಕು ಅವರಿಗೆ ಬಿಟ್ಟರು, ಯಾರೋ ಒಬ್ಬರು ಕಾಣಿಸಿದ್ರೆ ಅವರ ಕೊರಳಿಗೆ ಹಾರ ಹಾಕಿದ್ರು, ಕರ್ಕೊಂಡು ಹೋಗ್ತಾನೆ ಇದ್ದಾರೆ. ಇಲ್ಲೇನಾಯಿತು? ಯಾರನ್ನು ಕರೀಬೇಕು ಅವರನ್ನು ಕರೆದಿಲ್ಲ, ಅವರ ಆಗ್ರಹಕ್ಕೆ ಪಾತ್ರ ಆಗಿದ್ದಹುದು. ಯಾರು ಬೇಡವರು ಕಟ್ಕೊಂಡು ಹೋಗಿದ್ದಕ್ಕೆ ಅವರಿಂದ ಅನವಸರವಾಗಿ ಸಮಯ ವ್ಯರ್ಥ, ಎಲ್ಲವೂ ವ್ಯರ್ಥ ಆಯಿತು. ಅದೇ ರೀತಿಯಲ್ಲಿ ನಾವು ಈ ಸುಖವನ್ನು ಕೊಡೋದು ಯಾರು ಎಂಬುದು ದೊಡ್ಡ ಪ್ರಶ್ನೆ. ಆ ಸುಖ ಪದಾರ್ಥಗಳೇ ಕೊಡುತ್ತೆ, ವ್ಯಕ್ತಿಗಳೇ ಕೊಡ್ತಾರೆ ಅಂತ ಅವರ ಕೊರಳಿಗೆ, ಯಾರಿಗೋ ಕೊರಳಿಗೆ ಹಾರ ಹಾಕಿದಂತೆ ಪದಾರ್ಥಗಳ ಕೊರಳಿಗೆ, ವ್ಯಕ್ತಿಗಳ ಕೊರಳಿಗೆ ಹಾರ ಹಾಕಿ ನೀವೇ ಸುಖ ಕೊಡ್ತೀರಾ ಅಂತ ಹೇಳುವುದು ಹಾಗೆ ಆಗುತ್ತೆ. ಮಾಡಬೇಕಾಗಿದ್ದೇನು? ದೇವರ ಕೊರಳಲ್ಲಿ ಹಾರ ಹಾಕಿ ನೀನೇ ಇವುಗಳ ಮೂಲಕ ನಮ್ಮಲ್ಲಿ ಸುಖವನ್ನು ಕೊಡ್ತಾ ಇದ್ದೀಯಾ ಅಂತ ನಾವು ಹೇಳಬೇಕು. ಆ ದೇವರನ್ನು ಮರೆತು ಸುಖ ದುಃಖಾದಿಗಳಿಗೆ ಕಾರಣ ಪದಾರ್ಥಗಳೇ ಅಂತ ನಾವು ತಿಳ್ಕೊಂಡರೆ, ಆ ರೀತಿಯಾದ ತಪ್ಪು ತಿಳುವಳಿಕೆ ಮೂಲಕ ಇಂದ್ರಿಯಗಳನ್ನು ತೃಪ್ತಿಪಡಿಸಲಿಕ್ಕೆ ನೋಡಿದರೆ ಅದು ಅಸದಿಂದ್ರಿಯ ತರ್ಪಣ. ಸರಿ, ಅದು ಅಸದಿಂದ್ರಿಯ ತರ್ಪಣ, ಅದರಿಂದ ಏನರ್ಥ ಆಗತ್ತೆ ಹೇಳ್ರಿ ಸ್ವಲ್ಪ. ಅವ್ರು ಕೇಳ್ತಾ ಇದ್ದಾರೆ, ದೇವರು ಸುಖ ಕೊಡುವಾಗ ದೇವರನ್ನು ಮರೆತು ದೇವರಲ್ಲದ ಜಡವಾದ ಪದಾರ್ಥ ಸುಖ ಕೊಡುತ್ತೆ ಅಂತ ತಿಳಿದು ಆ ಸುಖವೆಲ್ಲವೂ ಕೂಡ ಪದಾರ್ಥವೇ ಕೊಟ್ಟಿದೆ, ಪದಾರ್ಥವೇ ಕೊಟ್ಟಿದೆ ಅಂತ ತಿಳ್ಕೊಂಡಿದ್ದರೆ ಅವಾಗ ದೇವರು ಮಾಡಿದ ಉಪಕಾರವನ್ನು ನಾವು ವಿಸ್ಮರಣೆ ಮಾಡಿದಂತೆ. ದೇವರ ಗುರುಗಳ ಉಪಕಾರದ ಸ್ಮರಣೆ ಮಾಡುವುದೇ ಸಾಧನ. ದೇವರ ಗುರುಗಳ ಉಪಕಾರದ ಸ್ಮರಣೆ ಮಾಡದೇ ಇರೋದೇ ಮೈಲಿಗೆ. ಅದಕ್ಕೆ ಇಲ್ಲಿ ವಿಶೇಷವಾಗಿ ಭಗವಂತನ ಉಪಕಾರ ಸ್ಮರಣ ಪೂರ್ವಕವಾಗಿ ಭೋಗಪಟ್ಟರೆ ಇವನೇ ಸುಖ ಕೊಡ್ತಾ ಇದ್ದಾನೆ ಅಂತ ಆ ಭೋಗಪಟ್ಟಿದ್ದು ಮೋಕ್ಷಕ್ಕೆ ಕಾರಣ. ಪಟ್ಟ ಭೋಗವೇ ಮೋಕ್ಷಕ್ಕೆ ಕಾರಣ ಸುಖಪ್ರದ ದೇವ ಅಂತ ತಿಳಿದಾಗ, ದೇವರೇ ಸುಖಪ್ರದನಾದರೂ ಅದನ್ನು ತಿಳಿಯದೆ ಪದಾರ್ಥಗಳೇ ಸುಖ ಕೊಡುತ್ತೆ ಅಂತ ತಿಳಿಯೋದೇನಿದೆಯಲ್ಲ, ಹಾಗೆ ತಿಳಿದು ತಾನು ಭೋಗ ಪಡೋದೇನಿದೆಯಲ್ಲ, ಅದು ನರಕಕ್ಕೆ ಕಾರಣ. ಮತ್ತಿನ್ನೇನು ಯಾರಿಗೂ ಚೂರಿ ಹಾಕಿಲ್ಲ, ಯಾರನ್ನ ಬೈದಿಲ್ಲ, ಯಾರನ್ನ ಹೊಡೆದಿಲ್ಲ, ಏನು ಮಾಡಿಲ್ಲ, ಅಂಥ ದುಷ್ಟ ಕಾರ್ಯಗಳೇನು ಮಾಡಿಲ್ಲ. ಆದರೆ ದೇವರು ಸುಖ ಕೊಡತಾ ಇರುವಾಗ ದೇವರನ್ನು ಮರೆತು ಸುಖ ಕೊಡದೇ ಇರುವ ಪದಾರ್ಥವನ್ನು ಹಿಡ್ಕೊಂಡು ಈ ಪದಾರ್ಥವೇ ಸುಖ ಕೊಡ್ತಾ ಇದೆ ಅಥವಾ ವ್ಯಕ್ತಿಗಳೇ ಸುಖ ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಂಡು, ತಪ್ಪಾಗಿ ತಿಳ್ಕೊಂಡು ಸುಖಪಟ್ಟರೂ ಅದರಿಂದ ಏನಾಗುತ್ತೆ ಅಂದರೆ, ಈ ಬದುಕಿನಲ್ಲಿ ನಾವು ಗಳಿಸಿದ ಪುಣ್ಯ ಹಾನಿ, ಈ ಬದುಕಿನಲ್ಲಿ ನಾವು ಗಳಿಸಿದಂಥ ಪುಣ್ಯಗಳ ಹಾನಿ, ಎರಡನೆಯದು ದೇವ ಋಷಿ ಆಚಾರ್ಯಾದಿ ಸಮಸ್ತ ಗುರುಗಳ ಆಗ್ರಹ ಪ್ರಾಪ್ತಿ. ಆಗ್ರಹ ಪ್ರಾಪ್ತಿ, ನಾನಾ ಜನ್ಮ ಪ್ರಾಪ್ತಿ, ಅಷ್ಟೇ ಅಲ್ಲ ಸುಖ ಹಾನಿ ನಮಗೆ ಆಗ್ತಾ ಬರುತ್ತೆ. ನಂತರ ವಿಶೇಷವಾಗಿರತಕ್ಕಂಥ ಭಗವಂತನ ನೆನಪಿನ ಪೂರ್ವಕ ಅವನೇ ಸುಖ ಕೊಡ್ತಾ ಇದ್ದಾನೆಂಬ ನೆನಪಿನ ಪೂರ್ವಕ ಸುಖಪಟ್ಟರೆ ಅದು ಮೋಕ್ಷಕ್ಕೆ ಕಾರಣ, ಅದು ಮರೆತು ಹೋದರೆ ನರಕಕ್ಕೆ ಕಾರಣ. ಮತ್ತೆ ನಾವು ಇಂದ್ರಿಯಗಳ ಮೂಲಕ ಸುಖಾದಿಗಳನ್ನು ಪಡುವಾಗ ದೇವರನ್ನು ನೆನೆಯಬೇಕೋ ಇಲ್ಲವೋ ಅಂದರೆ, ಆ ಸುಖವನ್ನು ದೇವರು ನಮ್ಮ ಶರೀರದೊಳಗಿದ್ದು ಹೇಗೆ ಪಡಿಸ್ತಾನೆ, ಯಾವ ಯಾವ ಪದಾರ್ಥಗಳನ್ನು ಹೇಗೆ ಗ್ರಹಣ ಮಾಡುವಂತೆ ಮಾಡುತ್ತಾನೆ ಎಂಬ ಈ ವಿಶೇಷವಾಗಿರತಕ್ಕಂಥ ಚಿಂತನೆ ಏನಿದೆ ಇದು ನಮಗೆ ಮೋಕ್ಷಕಾರಿ. ಆ ಚಿಂತನೆಯೇ ಇಲ್ಲದೇ ಇರತಕ್ಕಂಥ ಅವರ ಪರಿಸ್ಥಿತಿ ಏನು ಎಂಬುದನ್ನು ಕೇಳಿದಾಗ, ಆ ಚಿಂತನೆ ಇಲ್ಲದೇ ಇದ್ದದ್ದರಿಂದಲೇ ದೇವಹೂತಿ ದೇವಿ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾಳೆ, ಅತಿತರಾಂ ನಿರ್ವಿಣ್ಣ. ಇಂದ್ರಿಯಗಳೇ ಸುಖ ಕೊಡುತ್ತೆ, ಪದಾರ್ಥಗಳೇ ಸುಖ ಕೊಡುತ್ತೆ, ವ್ಯಕ್ತಿಗಳೇ ಸುಖ ಕೊಡ್ತಾರೆ ಅಂತ ತಿಳ್ಕೊಂಡದ್ದರಿಂದ ನಾನು ಸುಸ್ತಾಗಿ ಹೋಗಿದ್ದೇನೆ, ಮಾಡಿದ ತಪಸ್ಸೆಲ್ಲ ಸೋರಿ ಹೋಗ್ತಾ ಇದೆ ಮಾಡಿದ ತಪಸ್ಸೆಲ್ಲ ಸೋರಿ ಹೋಗ್ತಾ ಇದೆ, ಶರೀರವು ಬಡಕಲಾಗಿ ಬಿಡ್ತಾ ಇದೆ, ಮನಸ್ಸು ಬಡಕಲಾಗ್ತಾ ಇದೆ. ಶರೀರ ಬಡಕಲಾದರೂ ಅಡ್ಡಿಯಿಲ್ಲ, ಮನಸ್ಸು ಗಟ್ಟಿಯಾಗಿರಬೇಕು. ಮನಸ್ಸೇ ಬಡಕಲಾಗ್ತಾ ಇದೆ, ಮೃತ್ಯು ಹೊಂದಿದೆ ಬಂದಿದೆ. ಆದ ಕಾರಣ ವಿಶೇಷವಾದ ಈ ಚಿಂತನೆಯನ್ನು ಕೊಡ್ತಾ ಇದ್ದಾರೆ. ಏನದು? ಅಯ್ಯ, ನಾನು ಇಂದ್ರಿಯಗಳಿಗೆ ಪದಾರ್ಥಗಳೇ ಸುಖ ಕೊಡುತ್ತೆ, ಇಂದ್ರಿಯಗಳ ಮೂಲಕ ಪದಾರ್ಥವೇ ಸುಖವನ್ನು ತಂದು ಜೀವನಿಗೆ ಕೊಡುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ. ಅದರಿಂದ ಏನಾಯಿತು, ತುಂಬ ಸುಸ್ತಾಗಿದ್ದೇನೆ, ತಪಶಕ್ತಿ ಎಲ್ಲ ಕಳ್ಕೊಂಡು, ಆರೋಗ್ಯಾದಿಗಳು ಕಳ್ಕೊಂಡು ಶರಣಾಗತನಾಗಿದ್ದೇನೆ. ಏನ ಸಂಭಾವ್ಯಮಾನೇನ ಪ್ರಪನ್ನ ಅಂಧತಮ ಪ್ರಭು, ಅದರಿಂದ ಏನು ಬರುತ್ತೆ? ದೇವರನ್ನು ಆಮೇಲೆ ಮುತ್ತೈದೆಯನ್ನು ಅವರನ್ನು ಕರೆದು ಒಳ್ಳೆ ಪಂಚೆ ವಿಶೇಷವಾಗಿರ್ತಕ್ಕಂಥ ಸನ್ಮಾನವನ್ನು ನಾವು ಬ್ರಾಹ್ಮಣಾದಿಗಳನ್ನು ಕರೆದು ಮಾಡುವಾಗ ಭಗವಂತನೇ ಸುಖಪ್ರದ ಅಂತಲ್ಲಿ ಮಾಡಬೇಕು. ತಸ್ಯತ್ವಂ ತಮಸೋಂಧಸ್ಯ ದುಷ್ಪಾರಸ್ಯ ಅದ್ಯಪಾರಗ ಸಚ್ಚಕ್ಷು ಜನ್ಮನಾಮಂತೆ ಲಬ್ಧಂ ಮೇ ತದನುಗ್ರಹಾತ್ ಅಂತ. ನಾನು ಅಂಧನ್ ತಮಸ್ಸಿನ ಕಡೆಗೆ ಹೋಗ್ತಾ ಇದ್ದೆ, ಈ ಸುಖಗಳನ್ನು ಪಡೆದು 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 ಸುಸ್ತಾಗಿ ಆಗಿ ಆಗಿ, ಯಾಕೆ ದೇವರೇ ಸುಖಪ್ರದ ಅಂತ ತಿಳ್ಕೊಂಡು ಸುಖಪಟ್ಟರೆ ಮೋಕ್ಷಕ್ಕೆ ನಾನು ಹೊರಡ್ತಾ ಇದ್ದೆ, ನನ್ನಲ್ಲಿ ಶಕ್ತಿ ಬರ್ತಿತ್ತು. ಈಗ ಸುಸ್ತಾಗಿದ್ದೇನೆ, ತಪಶಕ್ತಿಯನ್ನು ಕಳ್ಕೊಂಡಿದ್ದೇನೆ, ಆದ್ದರಿಂದ ನನಗೆ ಆ ರೀತಿಯಾದ ತಪ್ಪಾದ ರೀತಿಯಲ್ಲಿ ಆ ಸುಖಾದಿಗಳ ಅನುಭವ ಪಡೆದದ್ದಕ್ಕೆ ಅಂಧನ್ ತಮಸ್ಸು ಕತ್ತಲು ಕಗ್ಗತ್ತಲು ಬರಬೇಕಾಗಿತ್ತು, ಅದರಿಂದ ನೀನು ನನ್ನನ್ನು ಪಾರ ಮಾಡತೀಯ. ತಸ್ಯತ್ವಂ ತಮಸೋಂಧಸ್ಯ ದುಷ್ಪಾರಸ್ಯ ಅದ್ಯಪಾರಗ ದಾಟ್ಲಿಕ್ಕೆ ಸಾಧ್ಯವಿಲ್ಲ, ಅಂಥ ಕಗ್ಗತ್ತಲದು. ಎಷ್ಟು ಕಗ್ಗತ್ತಲು ಅಂದರೆ ವಿಷಯವೇ ಗೊತ್ತಿಲ್ಲದೆ ಇರತಕ್ಕ ಕಗ್ಗತ್ತಲು. ಎರಡನೆಯದು ವಿಷಯ ಗೊತ್ತಾಯಿತು, ಏನು ಪದಾರ್ಥದಲ್ಲಿರುವ ಭಗವದ್ ರೂಪ ಇಂದ್ರಿಯಗಳಲ್ಲಿರುವ ಭಗವದ್ ರೂಪಕ್ಕೆ ಸೇರಿ, ಆ ಎರಡೂ ರೂಪಗಳು ಮನಸ್ಸಿನಲ್ಲಿರುವ ಭಗವದ್ ರೂಪಕ್ಕೆ ಸೇರಿದಾಗ ಅಲ್ಲಿ ವಿಕಾರ ಹುಟ್ಟು ಬರುತ್ತೆ, ಮನಸ್ಸಿನಲ್ಲಿ ವಿಕಾರ ಬರುತ್ತೆ. ಆ ವಿಕಾರವೇ ವಿಶೇಷವಾಗಿ ಜೀವನಿಗೆ ಸುಖ ಎಂಬ ಎಚ್ಚರ ಇಲ್ಲದೇ ಇದ್ದದ್ದರಿಂದ ಅಂಧಂತಮಸ್ಸಿಗೆ ಹೋಗಬೇಕಾದ ಸಾಧನೆ ಆಯಿತು. ಅದರಿಂದ ದಾಟ್ಲಿಕ್ಕೆ ಸಾಧ್ಯವಿಲ್ಲ. ಅದು ಎಷ್ಟೇ ಜ್ಞಾನ ಇದ್ದರೂ ಇಲ್ಲದಿದ್ದರೂ ಮಾಡೋ ಕಾಲಕ್ಕೆ ಮಾತ್ರ ಇದನ್ನೇ ಮಾಡೋದು. ಏನದು ಅಂತ ಹೇಳಿದರೆ ಈ ಪದಾರ್ಥವೇ ಸುಖ ಕೊಡುತ್ತೆ, ವ್ಯಕ್ತಿಗಳೇ ಸುಖಕ್ಕೆ ಕಾರಣ ಎಂಬುದು ತಲೆಯಲ್ಲಿ ಹಾಗೇ ಕೂತಿದೆ. ಅದರಿಂದ ದಾಟಿಸಬೇಕಾದರೆ ಹೇಳ್ತಾ ಇದ್ದಾರೆ, ತ್ವಂ ಪಾರಗ ನೀನೇ ನನ್ನನ್ನು ದಡ ದಾಟಿ ದಡ ಸೇರಿಸುವವ, ಸಮುದ್ರ ದಾಟಿಸಿ ದಡ ಸೇರಿಸುವವ ನೀನೊಬ್ಬನೇ ಹರಿಯೇ. ಹೇಳ್ತಾರೆ ಜನ್ಮನಾಂ ಅಂತೆ ತ್ವದನುಗ್ರಹಾತ್ ಮೇ ಲಬ್ಧಂ ಸಚ್ಚಕ್ಷು. ಒಳ್ಳೆ ರೀತಿಯಾದ ಸರಿಯಾದ ತಿಳುವಳಿಕೆ ಎಂಬ ಜ್ಞಾನವೆಂಬ ಸರಿಯಾದ ತಿಳುವಳಿಕೆ ಎಂಬ ಕಣ್ಣು ನನಗೆ ಸಿಕ್ಕಿದೆ ನಿನ್ನ ಅನುಗ್ರಹದಿಂದ ಹರಿಯೇ. ಯ ಆದ್ಯೋ ಭಗವಾನ್ ಪುಂಸಾಮೀಶ್ವರೋ ವೈ ಭಗವಾನ್ ಭವಾನ್ ಕಿಲ ಲೋಕಸ್ಯ ತಮಸಾಂಧಸ್ಯ ಚಕ್ಷು ಸೂರ್ಯಯೋದಿದ. ಇನ್ನು ಹೇಳ್ತಾ ಇದ್ದಾರೆ, ಅಯ್ಯ ಹೇ ಕಬೀರನಾಮಕ ಭಗವಂತ ನೀನೆಂಥವ ಅಂತ ಹೇಳ್ತಾರೆ
ಪುಮಾನ್ ಈಶ್ವರ. ಇವನೇ ಭಗವಂತ, ಇವನೇ ವಿಶೇಷವಾಗಿರತಕ್ಕಂಥ ಜಗನ್ ನಿಯಾಮಕ. ಲೋಕಶತಮಸಾಂಧಸ್ಯ ಚಕ್ಷು ಚಕ್ಷುಸ್ಸೂರ್ಯಯೋದಿತ. ಇಲ್ಲಿ ವಿಶೇಷವಾದ ಜಗತ್ತೆಲ್ಲವೂ ಕೂಡ ದೇವರನ್ನ ನೋಡಲಿಕ್ಕೆ ಬೇಕಾದ ಜ್ಞಾನವೆಂಬ ಕಣ್ಣನ್ನು ಕಳ್ಕೊಂಡು ಎಲ್ಲರೂ ಕೊರರಂತೆ ಆಗಿದ್ದಾರೆ. ಅಂಥವರಿಗೆ ಒಳ್ಳೆ ಸಚ್ಚಕ್ಷುಹು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ಈ ಅಂತಮ್ಮ ಅಂಧಂತಮಸ್ಸು, ಆ ಅಂಧಂತಮಸ್ಸಿನಲ್ಲಿ ಇವನಿಗಿರೋ ಚಕ್ಷುಸ್ಸು ಬೇರೆ. ಆ ಚಕ್ಷುಸ್ಸು ನಮಗೆ ಕೆಲಸ ಮಾಡದೇ ಇರುವಾಗ ಭಗವಂತ ಸೂರ್ಯನಂತೆ ಬಂದು ನಮಗೆಲ್ಲವೂ ಕಾಣುವಂತೆ ಮಾಡ್ತಾ ಇದ್ದಾನೆ. ಅಥಮೇ ದೇವ ಸಮ್ಮೋಹಂ ಅಪಾಕ್ರಷ್ಟುಂ ತ್ವಮರ್ಹಸಿ ಯೋವಗ್ರಹೋಹಂ ಮಮೇತತ್ ಇತ್ಯೇತಸ್ಮಿನ್ ಯೋಜಿತಸ್ತ್ವಯ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಅಯ್ಯ ನೀನೇ ಕೊಟ್ಟ ಸಮ್ಮೋಹ. ಸಮ್ಮೋಹ ಅಂದರೆ ಸಮ್ಯಕ್ ಮೋಹ, ಚೂರು ಚಾರು ಮೋಹ ಅಲ್ಲ, ಗಟ್ಟಿಯಾದ ಮೋಹ. ಯಾರು ಕೊಟ್ಟದ್ದು ಅಂದರೆ ಹೇಳ್ತಾ ಇದ್ದಾರೆ, ನೀನೇ ಕೊಟ್ಟದ್ದು. ಯಪ್ಪೋ, ದೇವರ ಮೇಲೆ ಕಲ್ಲು ಹಾಕಿದ್ರಲ್ವಾ. ದೇವರು ಕೊಡ್ತಾನ ಅಂದರೆ ಅವನು ನಮ್ಮನ್ನು ಈ ಸಂಸಾರದಲ್ಲಿ ತರಬೇಕಾದರೆ ವಿಶೇಷವಾಗಿರತಕ್ಕಂಥ ತನ್ನ ಇಚ್ಛಾದಿಂದ ನಮಗೆ ಮೊದಲೇ ಇರತಕ್ಕಂಥ ಲಿಂಗ ದೇಹ, ಅಲ್ಲಿರತಕ್ಕಂಥ ಅವಿದ್ಯಾ ಕಾಮ ಕರ್ಮಗಳನ್ನು ಅಂಟು ಕೊಡ್ತಾ ಇದ್ದಾನೆ, ಅಂಟು ಕೊಡ್ತಾ ಇದ್ದಾನೆ. ತ್ವಯಾ ಯೋಜಿತ ಅಹಂ ಮಮ ಇತಿ ಏತಸ್ಮಿನ್ ಯೋಜಿತಸ್ತ್ವಯ. ನೀನೇ ನಮ್ಮೊಳಗಿರುವಂಥ ಅಜ್ಞಾನವನ್ನು ನಮಗೆ ಅಂಟು ಕೊಡಬೇಕಾಗಿ ನಿನ್ನ ಇಚ್ಛೆಯಿಂದ ಆ ಇದ್ದ ಅಜ್ಞಾನವನ್ನೇ ಅಂಟು ಕೊಡ್ತಾ ಇದ್ದೀಯ. ಆ ಅಂಟಿನಿಂದಾಗಿ ಏನು ಬರುತ್ತಾ ಇದೆ ಅಂತ ಹೇಳ್ತಾರೆ. ಅಹಂ ಮಮ ಇತಿ, ಅಹಂಕಾರ ಮಮಕಾರ ಎಂಬುದು ಜೀವರಾಶಿಗಳಿಗೆ ಬರ್ತಾ ಇದೆ ನಿನ್ನ ಇಚ್ಛಾದಂತೆ. ಅವರಿಗಿದ್ದದ್ದೇ ಬರ್ತಾ ಇದೆ, ನೀನು ಪ್ರತ್ಯೇಕ ಹುಟ್ಟಾಕಿ ಕೊಡೋದೇನಿಲ್ಲ, ಅವರದ್ದೇ ಇದೆ. ಅಂಥ ಸಮ್ಮೋಹ ನೀನೇ ನಮ್ಮದೇ ಆದ ಅಜ್ಞಾನದಿಂದ ಸಮ್ಮೋಹವನ್ನು ಕೊಡ್ತಾ ಇದ್ದೀಯ. ಅದನ್ನು ಅಪಾಕ್ರಷ್ಟುಂ ತಮರ್ಹಸಿ, ಅದನ್ನು ನಮ್ಮಿಂದ ಸೆಳೆದು ದೂರ ಮಾಡಿ ಅನುಗ್ರಹ ಮಾಡಲಿಕ್ಕೆ ನೀನು ಯೋಗ್ಯನಾಗಿದ್ದೀಯ. ಅಂದರೆ ಅರ್ಥ ಏನು? ಏನು ಸುಖಾದಿಗಳು ಪಡುವಾಗ, ದುಃಖಾದಿಗಳು ಪಡುವಾಗ, ಶಾರೀರ ಮೂಲಕ ಶ್ರಮಾದಿಗಳನ್ನು ಮಾಡುವಾಗ, ಏನೇನು ಕೆಲಸಗಳು ಮಾಡುವಾಗ ಶ್ರೀಹರಿಯೇ ನನಗೆ ಅನಾದಿಯಿಂದ ಇದ್ದದ್ದರ ಸಂಪರ್ಕ ಹೀಗೆ ಮಾಡಿಸಿ ಅದನ್ನು ಕಳೀತಾ ಇದ್ದಾನೆ ಎಂಬ ಎಚ್ಚರ ಪೂರ್ವಕವಾಗಿ ಭೋಗಾದಿಗಳನ್ನು ಪಡುವ ಸೌಭಾಗ್ಯ ದೇವರು ನಮಗೆ ಕೊಡಬೇಕು. ಭೋಗಾದಿಗಳನ್ನು ಕೊಡೋದಂತೂ ನಿಲ್ಲಿಸಲ್ಲ, ಜ್ಞಾನವೇನೋ ಕೊಡ್ತಾ ಇದ್ದಾನೆ, ಅದು ಅನುಭವಕ್ಕೆ ಬರುವಂತೆ ಮಾಡುತ್ತಿಲ್ಲ. ಅದಕ್ಕೆ ಅವನ ಪಾದ ಹಿಡಿದರೆ ಅವ ನಮಗೆ ಏನು ಜ್ಞಾನ ಕೊಡ್ತಾ ಇದ್ದಾನೆ, ಆ ಜ್ಞಾನವನ್ನು ವಿಶೇಷವಾಗಿ ಅನುಭವಕ್ಕೆ ಬರುವಂತೆ ಮಾಡುತ್ತಾನೆ. ಆ ಅನುಭವಕ್ಕೆ ಬಂದಾಗ ನಮಗೆ ಈ ಸಮ್ಮೋಹ ಯಾವುದು, ಶಬ್ದ ಸ್ಪರ್ಶಾದಿ ಇವುಗಳು, ದೇಹೇಂದ್ರಿಯಗಳು, ಇವು ಸೇರಿಕೊಂಡು ಮಾಡುವ ಪೂಜಾದಿಗಳು ಏನಿವೆ, ಇವೆಲ್ಲವೂ ಕೂಡ ನಮಗೆ ತೊಂದರೆ ಕೊಡಲಿಕ್ಕೆ ಕಾರಣ ಆಗ್ತಾ ಇದೆ. ಆದ್ದರಿಂದ ಯೋ ಅವಗ್ರಹ ಅಹಂ ಮಮ ಈತಿ ಏತಸ್ಮಿನ್ ಯೋಜಿತಸ್ತ್ವಯ. ವಿಶೇಷವಾಗಿ ಸ್ವಾಮಿ ನೀನೇ ನನ್ನ ಈ ಅಹಂಕಾರ ಮಮಕಾರಗಳಲ್ಲಿ ತೊಡಗಿಸಿದ್ದೀಯಾ, ನನ್ನದೇ ಇದ್ದದ್ದನ್ನು ಕೊಟ್ಟು ಅದರ ಪ್ರಭಾವ ನನಗೆ ತೋರಿಸ್ತಾ ಇದ್ದೀಯಾ, ಅದನ್ನು ತೆಗೆದು ಹಾಕಲಿಕ್ಕೆ ನೀನೊಬ್ಬನೇ ಸಮರ್ಥ. ತಂತ್ವಾಗತಾಹಂ ಶರಣಂ ಶರಣ್ಯಂ ಸ್ವಭೃತ್ಯ ಸಂಸಾರ ತರೋಃ ಕುಠಾರಂ ಜಿಜ್ಞಾಸಯಾ ಪ್ರಕೃತೇ ಪೂರುಷಸ್ಯ ನಮಾಮಿ ಸದ್ಧರ್ಮವಿದಾಂ ವರಿಷ್ಠಂ. ಅದರಿಂದ ಸ್ವಭೃತ್ಯ ಸಂಸಾರ ತರೋಕುಠಾರಂ, ಯಾರಾದರೆ ತನ್ನ ಭೃತ್ಯರಾಗಿರುತ್ತಾರೆ, ಭೃತ್ಯರು ಅಂದರೆ ನೀನೇ ದೊಡ್ಡವ ಸ್ವಾಮಿ ಶ್ರೀಹರೇ ಅಂತ ಆ ಕಪಿಲ ರೂಪದಲ್ಲಿರತಕ್ಕ ನಿನ್ನನ್ನು ಯಾರು ವಿಶೇಷವಾಗಿ ಶರಣಾಗತರಾಗಿರ್ತಾರೆ ಅವರು ಸ್ವಭೃತ್ಯರು. ಅಂಥ ಭೃತ್ಯರ ಸಂಸಾರವೆಂಬ ವೃಕ್ಷಕ್ಕೆ ಕೊಡಲಿ ಅಂತ ಭಗವಂತ. ಶರಣಂ ಶರಣ್ಯಂ, ಶರಣನ್ನು ಕೊಡತಕ್ಕಂಥವ, ಆಶ್ರಯನ್ನು ಕೊಡತಕ್ಕಂಥ ಭಗವಂತನ ನಾನು ಆಶ್ರಯವನ್ನು ಕೇಳ್ತಾ ಇದ್ದೇನೆ. ಹರಿಯೇ ನೀನೇ ಕೊಡಬೇಕಾಗಿತ್ತು. ಅಷ್ಟೇ ಅಲ್ಲ, ಜಿಜ್ಞಾಸಯ ಪ್ರಕೃತೇಹ ಪುರುಷಸ್ಯ ನಮಾಮಿ ಸದ್ಧರ್ಮ ವಿದಾಂ ವರಿಷ್ಠಂ. ವಿಶೇಷವಾಗಿ ಪ್ರಕೃತಿ ಪುರುಷರ ಜಿಜ್ಞಾಸೆ ಮೂಲಕ ಯಾರು ಶ್ರೇಷ್ಠ ಅನ್ನೋದನ್ನು ಚೆನ್ನಾಗಿ ತಿಳಿಸಿಕೊಟ್ಟಿರತಕ್ಕಂಥ ಹೇ ಸ್ವಾಮಿ ಭಗವಂತ ನಿನಗೆ ನಮಸ್ಕಾರ. ಅಷ್ಟೇ ಅಲ್ಲ, ನಾನು ಈಗ ಪುರುಷ ಅಂದರೆ ಭಗವಂತ, ಪ್ರಕೃತಿ ಅಂದರೆ ಜಡಾದಿಗಳು, ಇನ್ನು ಮೂರನೆಯದು ಜೀವ. ಈ ಜೀವ ಉದ್ಧಾರ ಆಗಬೇಕಾದರೆ ಎಲ್ಲದರ ಪರಿಚಯ ಬೇಕು. ಆದ್ದರಿಂದ ಯಾವುದು ಸದ್ಧರ್ಮ ಅಂದರೆ ಧರ್ಮ ಯಾವುದು, ಸದ್ಧರ್ಮ ಯಾವುದು ಅಂದರೆ ಧರ್ಮ ಅಂದರೆ ಎಲ್ಲ ಜೀವರಾಶಿಗಳಿಗೆ ಕಾಮನ್ ಆಗಿರತಕ್ಕಂಥ ಆಚಾರ ವಿಚಾರಾದಿಗಳು ಏನೇನಿವೆ ಅವೆಲ್ಲ ಧರ್ಮ ಅಂತ. ಆದರೆ ಆಯಾ ಪರ್ಟಿಕ್ಯುಲರ್ ವ್ಯಕ್ತಿಗೆ ಅಥವಾ ಗುಂಪಿಗೆ ಇಟ್ಟಂಥ ದೇವರೇ ನಿಯಮನ ಮಾಡಿದಂಥ ಅದು ಸದ್ಧರ್ಮ. ಅಂಥ ಸದ್ಧರ್ಮವನ್ನು ತಿಳಿದಂಥವರಲ್ಲಿ ನೀನು ಶ್ರೇಷ್ಠ. ಆದ್ದರಿಂದ ಹೇ ಸ್ವಾಮಿ, ನಾನು ಏನನ್ನು ತಿಳಿದರೆ ನಿನ್ನನ್ನು ಪಡೆಯಲಿಕ್ಕೆ ಸಾಧ್ಯ ಎಂಬುದನ್ನು ಕೇಳಿದಾಗ ಮೈತ್ರಿಯರು ಹೇಳ್ತಾರೆ, ಇತಿ ಸ್ವಾಮ ಸಮಾತು ನಿರವದ್ಯಮಿಪ್ಸಿತಂ ನಿಶಮ್ಯ ಪುಂಸಾಂ ಅಪವರ್ಗಚೋದನಂ ಧಿಯಾಭಿನಂದ್ಯಾತ್ಮವತಾಂ ಸತಾಂ ಗತಿ ಬಭಾಷೆ ಈಶತ್ ಸ್ಮಿತಶೋಭಿತಾನನಃ. ದೇವರು ಕೇಳಿದರಂತೆ ತಾಯಿಯ ಮಾತನ್ನು, ಇಷ್ಟಾರ್ಥವನ್ನು ಕೇಳಿದರಂತೆ. ನಿರವದ್ಯಂ ಅಭೀಪ್ಸಿತಂ ನಿಶಮ್ಯ, ಯಾವ ದೋಷವೂ ಇಲ್ಲದ ಶುದ್ಧವಾದ ಜ್ಞಾನಕ್ಕಾಸ್ಪದವಾದ ಆಕೆಯ ಬಯಕೆಯನ್ನು ಕೇಳಿ, ಪುಂಸಾಂ ಅಪವರ್ಗಚೋದನಂ ಧಿಯಾಭಿನಂದ್ಯ, ಎಲ್ಲ ಸಜ್ಜನರನ್ನು ವಿಶೇಷವಾಗಿ ಮೋಕ್ಷಕ್ಕೆ ಕರ್ಕೊಂಡು ಹೋಗುವ ಮಾರ್ಗ ಯಾವುದು ಅಂದರೆ ಈ ಒಂದು ತತ್ವಜ್ಞಾನ. ತತ್ವಜ್ಞಾನದಿಂದಲೇ ಎಲ್ಲ ಜೀವರಾಶಿಗಳಿಗೆ ಮೋಕ್ಷ ಬರ್ತಾ ಇರತಕ್ಕಂಥದ್ದು. ಅದಕ್ಕೆ ಹೇಳ್ತಾ ಇದ್ದಾರೆ, ಆಕೆ ಒಳ್ಳೆ ಬಯಕೆಯನ್ನು ಬಯಸ್ತಾ ಇದ್ದಾಳೆ. ಏನು ನಿರವದ್ಯಂ ಇಪ್ಸಿತಂ, ದೋಷವಿಲ್ಲದ ಬಯಕೆಯನ್ನು ಬಯಸಿದಾಗ ಅದನ್ನು ಕೇಳಿ ಧಿಯ ಅಭಿನಂದ್ಯ, ಆಕೆಯ ಪ್ರಶ್ನೆಯನ್ನು ಕೇಳಿದ ಕೂಡಲೇ ದೇವರು ಮೆಚ್ಚಿಕೊಂಡಂತೆ, ಅಪ್ಪ ಸಜ್ಜನರ ಉದ್ಧಾರ ಆಗಲಿಕ್ಕೆ ಒಳ್ಳೆ ಪ್ರಶ್ನೆ ಮಾಡ್ತಾ ಇದೆಯಮ್ಮ. ಸದಾಂ ಗತಿ ಬಭಾಷೆ, ಸಜ್ಜನರಲ್ಲಿ ಶ್ರೇಷ್ಠ ಸಜ್ಜನರಿಗೆ ಗತಿಯಾಗಿರತಕ್ಕಂಥ ಶ್ರೀಹರಿ, ಈಶತ್ ಸ್ಮಿತ ಶೋಭಿನ ಶೋಭಿತಾನನಃ ಬಭಾಷೆ, ಸ್ವಲ್ಪ ನಗುವಿನಿಂದ ನಕ್ಕ ಸ್ವಾಮಿ. ಅದರಿಂದ ಮುಖವೆಲ್ಲವೂ ಸುಂದರವಾಗಿ ಕಾಣಲಿಕ್ಕೆ ಶುರು ಆಯಿತು. ಅಂಥ ಒಳ್ಳೆ ಸ್ವಲ್ಪ ನಗುವಿನಿಂದ ಶೋಭಿತವಾದ ಅಂದರೆ ಸಂತೋಷಭರಿತವಾಗಿರತಕ್ಕಂಥ ಈ ಭಗವಂತನ ಮುಖ, ಅಂಥ ಒಂದು ನಗು ಮುಖದಿಂದ ಭಗವಂತ ಮಾತಾಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನಗು ಯಾಕೆ ಬಂತು ದೇವರಿಗೆ, ಈಶತ್ ಸ್ಮಿತ ಶೋಭಿತ ಆನನಃ, ಒಳ್ಳೆ ನಗುವಿನಿಂದ ಭಗವಂತನ ಮುಖ ಶೋಭೆ ಬಂತಂತೆ. ಅದಕ್ಕಂದ್ರು ಆಕೆ ಒಳಗಿದ್ದು ಆಕೆಯನ್ನು ತನ್ನ ಹತ್ತಿರ ಕರ್ಕೊಂಡು ಬಂದದ್ದು ತಾನೆ. ದೇವಹೂತಿ ದೇವಿಯಲ್ಲಿದ್ದುಕೊಂಡು ದೇವಹೂತಿ ಎಂಬ ಶಬ್ದದಿಂದ ವಾಚ್ಯನಾದ ಬಿಂಬಮೂರ್ತಿ ಏನಿದ್ದಾನಲ್ಲ ಅವನೇ ಆಕೆಯಲ್ಲಿ ನಿಂತು ಕರಕೊಂಡು ಬಂದದ್ದು, ಈಗ ಉಪದೇಶ ಕೊಡಲಿಕ್ಕೆ ಶುರು ಮಾಡಿದ್ದು ಆತನೇ. ಆದ್ದರಿಂದ ಭಗವಂತ ಚೂರು ನಗ್ತಾ ಇದ್ದಾನಂತೆ, ಕರ್ಮ ಕಾಲ ಪಕ್ವ ಆದಾಗ ನಾನು ಹೀಗೆ ಕರಕೊಂಡು ಬರ್ತೇನೆ, ಯಾರು ಉಪದೇಶ ಸ್ವೀಕಾರ ಮಾಡಲಿಕ್ಕೆ ಯೋಗ್ಯರೋ ಅವರನ್ನು ನಾನು ಹೀಗೆ ಕರಕೊಂಡು ಬಂದು ಉಪದೇಶ ಕೊಟ್ಟು ಉದ್ಧಾರ ಮಾಡುತ್ತೇನೆ ಎಂಬ ತತ್ವವನ್ನು ತೋರಿಕೊಡ್ಲಿಕ್ಕಾಗಿ ಚೂರು ನಗು ಮುಖದಿಂದ ಕೂಡಿಕೊಂಡು ಉಪದೇಶ ಕೊಡ್ಲಿಕ್ಕೆ ಶುರು ಮಾಡುತ್ತಾ ಇದ್ದಾರೆ ಅಂದರು. ಅದಕ್ಕೆ ದೇವರ ಮುಖ ಎಂಥದ್ದು, ಚೂರು ಕಿರುನಗೆಯಿಂದ ಕೂಡಿಕೊಂಡಿರತಕ್ಕಂಥ ಕಪಿರನಾಮಕ ಭಗವದ್ ರೂಪವನ್ನು ನಾವು ನೆನೆದು ಈ ತತ್ವಜ್ಞಾನವನ್ನು ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಮಿಕ್ಕಿದ್ದನ್ನು ನೋಡೋಣ. ನಾಳೆ 11 ಗಂಟೆಗೆ ಭಾಗವತ, 10 ಗಂಟೆಗೆ ಗರುಡ ಪುರಾಣ.